श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थ अनन्तश स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरोन् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वाम् रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಎಲ್ಲ ವಿಶೇಷವಾಗಿರತಕ್ಕಂಥ ಗೋಪಿಕಾ ಸ್ತ್ರೀಯರು ಅನೇಕ ರೀತಿಯಲ್ಲಿ ತಾವು ಭಗವಂತನ ಚಿಂತನೆಯನ್ನೇ ಮಾಡತಾ ಮಾಡತಾ ಭಗವಂತನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಭಗವಂತ ಅವರ ಹಿಂದೆ ಇದ್ದಾನೆ, ಅವರ ಜೊತೆಗೇ ಇದ್ದಾನೆ. ನಂತರ ಅವರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅವರ ಜೊತೆಗೆ ರಾಸಕ್ರೀಡೆಯನ್ನು ಮಾಡಬೇಕು ಅಂತ ಸಂಕಲ್ಪದಿಂದ ಅವರ ಜೊತೆಗೇ ಇದ್ದು ಅವರೊಳಗೆ ತನ್ನ ಚಿಂತನಾ ಕ್ರಮವನ್ನು ಬಹುರೀತಿಯಲ್ಲಿ ಅವರು ವ್ಯಕ್ತಿ ಮಾಡುವಂತೆ ಮಾಡ್ತಾ ಇದ್ದಾನೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ವಿರಹ ವಕ್ನಿಬಲ ಮಲಯ ಅನಿಲ ಜಗದಿವ ಅಖಿಲ ಧಾಮಲಯ ಅನಿಲ ಚಲತಿ ವೀಕ್ಷ ಭಿಯ ಅಮಲಯ ಅನಿಲಯ ಅಮಲಯ ಅನಿಲ ಬತ ತುದಂತಿ ತರಾಂ ಮಲಯ ಅನಿಲ. ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಹೇ ದೋಷರಹಿತ ಕೃಷ್ಣ, ಮಲೆಯ ವಾಯುವನ್ನು ನೋಡಿ ಒಳ್ಳೆ ಗಾಳಿ ಬರ್ತಾ ಇದ್ದರೆ ಭೂಮಿಯೇ ಎದ್ದು ಚಲಿಸ್ತಾ ಬರ್ತಾಳೆ. ಅಂದರೆ ಗಾಳಿಯಿಂದ ಧೂಳಿ ಎದ್ದು ಬರ್ತಾ ಇದೆ. ಅಂಥ ಮಲಯ ಮಾರುತ ವಿರಹಾಗ್ನಿ ಸಹಿತನಾಗಿ ಬಂದು ನಮ್ಮನ್ನು ಸುಡುವವನಾಗಿ ನಮಗೆಲ್ಲ ತುಂಬ ದುಃಖವನ್ನು ಕೊಡ್ತಾ ಇದ್ದಾನೆ ಅಂತ ಕೃಷ್ಣನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವೇಶ ದೇವೇಶ ನಿವರ್ಷ ಹೇತೌ ಪಾತಾಸಿ ಪಾತಾಸಿ ತಥಾ ಘಾತಕಲ್ಪೆ ದಾವೇಷ್ಟ ದಾವೇಷ್ಟ ಯತೀಹಯೋ ಭೋರ್ ಮಾನಸ್ಸಮಾನ ಸನಿಜೇ ತ್ಯಜಾದ್ಯ ಹೇಳ್ತಾರೆ. ಹೇ ಕೃಷ್ಣ, ನೀನು ಅಣಿಮಾದಿ ಅಷ್ಟೈಶ್ವರ್ಯಪ್ರದ ದೇವಶ್ರೇಷ್ಠನಾಗಿದ್ದೆ ದೇವೇಶ ದೇವೇಶ ಹೇಳ್ತಾ ಇದ್ದಾರೆ. ಇಂದ್ರದೇವರು ದೇವತೆಗಳ ಒಡೆಯ, ಆತೇನು ಮಾಡ್ತಾ ಇದ್ದಾನೆ ಅಂದರೆ ಸಿಡಿಲು ಮಿಂಚು ಇದರಿಂದ ಕೂಡಿರ್ತಕ್ಕಂಥ ಮಳೆಯನ್ನು ಖಡ್ಗ ಪ್ರಹಾರದಂತೆ ಸುರಿಸ್ತಾ ಇರುವಾಗ ನಮ್ಮ ನೀನು ಕಾಪಾಡಿದ್ದೀಯಲ್ವಾ. ವಿಶೇಷವಾಗಿ 7 ದಿನಗಳ ಕಾಲ ಈ ಗೋಪಳ್ಳಿಯ ಮೇಲೆ ಭೀಕರವಾದ ಮಳೆಯನ್ನು ಸುರಿಸ್ತಾ ಇದ್ದ ಇಂದ್ರ. ಅಂತಹ ಕಾಲಕ್ಕೆ ನಮ್ಮನ್ನು ಕಾದಿಯಲ್ವಾ. ಅಷ್ಟೇ ಅಲ್ಲ, ದಾವೇಷ್ಟ ದಾವೇಷ್ಟ ಯತೀಹಯೋ ಭೂ ಹೇಳ್ತಾ ಇದ್ದಾರೆ. ದಾವಾಗ್ನಿ ಇನ್ನೊಂದು ಕಡೆಯಿಂದ ಸುಡ್ತಾ ಇತ್ತು ನಮ್ಮನ್ನ. ನಾವು ಕಣ್ ಕಣ್ ಬಿಡ್ತಾ ನೋಡ್ತಾ ಇದ್ವಿ, ತುಂಬ ದುಃಖ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅರ್ಥ ಆಗಿಲ್ಲ, ನಮ್ಮನ್ನು ಇನ್ನು ಕಾಯ್ದಿಲ್ಲ. ಇನ್ನೊಂದು ಕಡೆ ಭೀಕರವಾದ ಮಳೆ ಬರುವಾಗಲೂ ನಾವು ಹಾಗೇ ಇದ್ದವು, ದಿಕ್ಕಿಲ್ಲದೆ. ಯಾರು ನಮ್ಮನ್ನು ಕಾಯ್ತಾರೆ ಗೊತ್ತಿಲ್ಲದೆ, ಆವಾಗ ನೀನೇ ಕಾದಿಯಾರಪ್ಪ. ಅನೇಕ ಸಲ ನಮ್ಮನ್ನು ರಕ್ಷಣೆ ಮಾಡಿದ್ದೀಯ, ಮತ್ತೆ ಇವಾಗ ನಮ್ಮನ್ನು ಬಿಡೋದು ಸರಿಯ? ಈ ರಾತ್ರಿ ಹೊತ್ತಿನಲ್ಲಿ ನಿನಗಾಗಿ ನಾವು ಹುಡುಕ್ತಾ ಇದ್ದೀವಿ, ನಿನ್ನನ್ನು ಆಶ್ರಯಿಸಿ ನಿನ್ನ ಶರಣಾಗತರಾಗಿ ಬಂದಿದ್ದೇವೆ. ನೀ ನಮ್ಮನ್ನು ಬಿಟ್ಟು ಈ ಕಾಡಿನಲ್ಲಿ ಹೊರಟೋಗೋ ಸರಿಯ? ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನಾನನುತ್ ನೂನಂ ನಯೇನ ಅನನ್ಯೇ ಅನ್ನಿ ನಾಂನು ನೌ ನಾನಾ ನನುನ್ನೇನ ಅನೇನ ನ ಊನಃ ನ ಈನ ನ ನಹ ನಾನು. ಏಕಾಕ್ಷರ ಪದವನ್ನು ಅದರಿಂದ ಶ್ಲೋಕವನ್ನು ಮಾಡ್ತಾ ಇದ್ದಾರೆ. 6 ಮುಖಗಳಿರತಕ್ಕಂಥ ಷಣ್ಮುಖ ನಾನಾ ಆನನ ಅಂದರೆ ತುಂಬ ಮುಖಗಳಿರತಕ್ಕಂಥವರು. 5 ಮುಖ ಇರತಕ್ಕಂಥ ರುದ್ರದೇವರು, 4 ಮುಖ ಇರತಕ್ಕಂಥ ಬ್ರಹ್ಮದೇವರು, ಇವರೆಲ್ಲರಿಗೂ ಪ್ರೇರಕ ನೀನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಅನ್ನವಿಲ್ಲದೆ ಉಪವಾಸ ಮಾಡಿದರೆ ಆವಾಗ ನಮ್ಮಲ್ಲಿ ಪಾಪ ವಿಕಾರವೇ ಇರುತ್ತೇನೋ. ಇಲ್ಲಿ ಹೇಳ್ತಾ ಇದ್ದಾರೆ ಅನೇಕ ವಿಧವಾಗಿರ್ತಕ್ಕಂಥ ಅನ್ನ, ಆ ಅನ್ನದಿಂದ ಬಂದಿರತಕ್ಕಂಥ ವಿಕಾರಗಳೆಲ್ಲ ಈ ಸಂಸಾರದಲ್ಲಿರತಕ್ಕಂಥವರಿಗೆ, ಅಂದರೆ ಸಂಸಾರದಲ್ಲಿರತಕ್ಕಂಥವರಿಗೆ ಅನ್ನ ಪ್ರಧಾನ. ಈ ಅನ್ನ ನಾನಾ ರೀತಿಯಾದ ಅನ್ನ ಸಿಗುತ್ತೆ ಇವರಿಗೆ. ಈ ನಾನಾ ರೀತಿಯಾದ ಅನ್ನದಿಂದ ಈ ಸಂಸಾರದಲ್ಲಿರತಕ್ಕಂಥವರಿಗೆ ನಾನಾ ವಿಕಾರಗಳು ಬರುತ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನಾ ವಿಕಾರಗಳು ನಮ್ಮಲ್ಲಿ ಬಂದಾಗ ಅದನ್ನು ದಾಟಿಸಲಿಕ್ಕೆ ಸಂಸಾರಾಬ್ಧಿಯಲ್ಲಿ ನಾನಾ ವಿಕಾರಗಳು ಬರ್ತಾ ಇದ್ದರೆ ಅದನ್ನು ದಾಟಿಸಲಿಕ್ಕೆ ನಾವೇ ರೂಪದಿಂದ ನೀನೇ ಬರ್ತಾ ಇದ್ದಿ ಹರಿ ಹೇಳ್ತಾ ಇದ್ದಾರೆ. ವೇದ ಶಾಸ್ತ್ರ ಇವೆಲ್ಲವನ್ನು ತಿಳ್ಕೊಂಡಂಥವರಿಗೆ ಅನ್ನದಿಂದ ಬಂದ ವಿಕಾರ ತಪ್ಪಿದ್ದಲ್ಲ. ಮತ್ತೆ ನಮ್ಮಲ್ಲಿ ಏನಾದರೂ ಅನ್ನದಿಂದ ವಿಕಾರಗಳಿದ್ದರೆ ಅದು ನೀನೇ ಕ್ಷಮಿಸಬೇಕಲ್ಲ. ಯಾಕೆ ಏನಿತ್ತು ಇವರಲ್ಲಿ ಅನ್ನದಿಂದ ಬಂದ ವಿಕಾರ? ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣ ತಮ್ಮ ಹತ್ತಿರ ಬಂದಾಗ, ತಾವು ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಕೇಳಿದ, ನನ್ನ ಹತ್ರ ನೀವು ಬರಬಾರದಲ್ಲ, ಯಾಕೆ ಬಂದಿದ್ದೀರಾ? ಅವಾಗ ಗಟ್ಟಿ ಮನಸ್ಸಿತ್ತು, ಹೇಳಿದರು, ನೀ ಸರ್ವೋತ್ತಮ, ಇಡೀ ಸಂಸಾರದಲ್ಲಿ ಹೇಳಿದ, ಗಂಡ ಮಕ್ಕಳು ತಂದೆ ತಾಯಿ ಅತ್ತೆ ಮಾವಂದರು ಅವ್ರ ಸೇವಾ ನಿಮ್ಮ ಮುಖ್ಯ, ನನ್ನ ಹತ್ರ ಯಾಕೆ ಬಂದಿದ್ದೀರಾ? ಅವಾಗ ಅವರು ಉತ್ತರ ಕೊಟ್ಟದ್ದು, ಇವರೆಲ್ಲರೂ ಸೇವಾ ಅಂಬುದು ನಮ್ಮ ಮುಖ್ಯ ಹೌದು, ಅದು ಯಾವುದಕ್ಕಾಗಿ? ಆ ಸೇವೆಯೇ ಫಲವಾಗಿ ಸೇವೆ ಮಾಡೋದಲ್ಲ, ಅದರ ಫಲವಾಗಿ ನೀನು ಸಿಗ್ತೀಯ, ನೀನು ಸಿಗೋದಕ್ಕಾಗಿ ಆ ಸೇವೆ ಮಾಡು. ಅವರೆಲ್ಲ ಪ್ರತಿಮೆಗಳು. ಮತ್ತೆ ಅವರೆಲ್ಲರ ಫಲವಾಗಿ ಸಿಗಬೇಕಾಗಿದ್ದು ನೀನೇ ಆದರೆ ನೀನೇ ಸಿಕ್ಕ ಮೇಲೆ ನಾವು ನಿಮ್ಮ ಹತ್ರ ಬರಬಾರದೆ ಅಂತ ನಿಶ್ಚಯ ಜ್ಞಾನದಿಂದ ಕೃಷ್ಣನನ್ನ ಒಲಿಸಿಕೊಂಡು ಕೃಷ್ಣ ಅನುಗ್ರಹ ಮಾಡಿದಾಗ ಅದೃಶ್ಯ ಆಗುವಂತೆ ಮಾಡಿದ್ದು ಯಾವುದು? ಅವರನ್ನೆಲ್ಲ ಬಿಟ್ಟು ಕೃಷ್ಣ ಹೊರಟು ಹೋಗುವಂತೆ ಮಾಡಿದ್ದು ಯಾವುದು? ಆಲೋಚನೆ ಮಾಡ್ತಾ ಇದ್ದಾರೆ. ಏನದು? ಕೃಷ್ಣ ನಮ್ಮ ಶರೀರ, ಈ ಶರೀರ, ಈ ಸೌಂದರ್ಯ, ಹಾಗೆ ನಮ್ಮ ಹಾವಭಾವಗಳು ಇದಕ್ಕೆ ಸೋತು ಬಂದಿದ್ದಾನೆ ಅಂತ ವಿಕಾರ ಬಂತು ಬುದ್ಧಿಯಲ್ಲಿ. ಒಂದು ಕಡೆ ನೀ ಸರ್ವೋತ್ತಮ ಅಂತ ಬಂದಿತ್ತು, ಅದಕ್ಕೆ ನೀನು ಅನುಗ್ರಹ ಮಾಡಿದೀಯ, ಅಷ್ಟರೊಳಗೆ ನಾವು ಯಾವಾಗ ಏನು ಅನ್ನವನ್ನು ಉಂಡಿದ್ವೋ ಅದರ ವಿಕಾರ, ಅದರ ಫಲ, ಅದನ್ನೇ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೇ ಸ್ವಾಮಿ, ಅನ್ನ ನಾನಾ ರೀತಿಯಾಗಿ ನಮಗೆ ಸಿಗ್ತಾ ಇದೆ. ಒಂದು ರೀತಿಯಾದ ಅನ್ನ ತಿಂದಾಗ ಒಂದು ರೀತಿಯಾದ ಬುದ್ಧಿ ಬರುತ್ತೆ, ಇನ್ನೊಂದು ರೀತಿಯಾದ ಅನ್ನ ತಿಂದಾಗ ಇನ್ನೊಂದು ರೀತಿಯಾದ ಬುದ್ಧಿ ಬರುತ್ತೆ. ಆದರೆ ಅನ್ನ ಜೀರ್ಣ ಆಗಿಬಿಟ್ಟಿರುತ್ತೆ, ಅದರಿಂದ ಬರಬೇಕಾದಂಥ ಪ್ರಭಾವ, ಅನ್ನದ ಪ್ರಭಾವ ಮನಸ್ಸಿನ ಮೇಲೆ ಹೋಗಿಬಿಡುತ್ತೆ. ಇದು ಸ್ವಲ್ಪ ಆಳವಾದ ವಿಚಾರವನ್ನೇ, ಸ್ವಲ್ಪ ಅಲ್ಲ, ಬಹಳ ಆಳವಾದ ವಿಚಾರವನ್ನೇ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ. ಷೋಡಶಿಯಲ್ಲಿ ಇದನ್ನು ವಿಸ್ತಾರ ನೋಡಿದಾಗ, ನಾವು ಉಂಡಂಥ ಅನ್ನ, ಕಾಲಕಾಲಕ್ಕೆ ಉಣ್ಣುವಂಥ ಅನ್ನ, ಅದರಲ್ಲಿ ಸ್ಥೂಲ ಭಾಗ ಮಲಮೂತ್ರಗಳಿಗೆ ಹೊರಟು ಹೋಗುತ್ತೆ, ಸ್ಥೂಲ ಭಾಗ ಮಲಮೂತ್ರಗಳಿಗೆ ಹೊರಟು ಹೋಗುತ್ತೆ, ಮಧ್ಯಮ ಭಾಗದಿಂದ, ಅದು ಮೂರು ಭಾಗ ಆಗುತ್ತೆ, ಸ್ಥೂಲ ಭಾಗ, ಮಧ್ಯಮ ಭಾಗ, ಸೂಕ್ಷ್ಮ ಭಾಗ ಅಂತ. ಅದಕ್ಕೆ ಪ್ರೇರಕರು ಶ್ರೀ ಪ್ರಾಣ ರುದ್ರರು. ಸೂಕ್ಷ್ಮ ಭಾಗಕ್ಕೆ ಲಕ್ಷ್ಮಿ, ಮಧ್ಯಮ ಭಾಗಕ್ಕೆ ಪ್ರಾಣದೇವರು, ಸ್ಥೂಲ ಭಾಗಕ್ಕೆ ರುದ್ರದೇವರು ಪ್ರೇರಕರಾಗಿ ನಿಲ್ತಾರೆ. ಈ ಸ್ಥೂಲ ಭಾಗ ಮಲಮೂತ್ರವಾಗಿ ಹೊರಟು ಹೋಗುತ್ತೆ, ಮಧ್ಯಮ ಭಾಗದಿಂದ ಮಾಂಸಾದಿಗಳಿಗೆ ವೃದ್ಧಿ ಬರುತ್ತೆ. ಎರಡು ಹೊರಗೆ ಹೊರಟು ಹೋಗೋದೆ, ಮೂರನೇ ಭಾಗ ಮಾತ್ರ, ಸೂಕ್ಷ್ಮ ಭಾಗ ಮಾತ್ರ ಮನಸ್ಸಿಗೆ ಸೇರುತ್ತೆ, ಅಲ್ಲೇ ಸ್ಟಾಕ್ ಆಗಿ ಉಳಿಯುತ್ತೆ. ಅದು ಆವಾಗ ಉಂಡ ಅನ್ನ ಆವಾಗಲೇ ಅದು ಸೂಕ್ಷ್ಮವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರಲ್ಲ. ಎಷ್ಟೋ ಕಾಲದ್ದು ಮನಸ್ಸಿನಲ್ಲಿ ಹಾಗೇ ಇದ್ದು ಯಾವ ಯಾವ ಕಾಲಕ್ಕೆ ಯಾವ ಯಾವ ಅನ್ನದ ವಿಕಾರ ಹೊರಗೆ ಬರಬೇಕೋ ಅದು ಹೊರಗೆ ಬರ್ತಾ ಇರುತ್ತೆ. ಇದು ಜೀವರಾಶಿಗಳಾದಂಥ ಸಂಸಾರದಲ್ಲಿ ಬಿದ್ದಿರುವ ಜೀವರಾಶಿಗಳ ಮೇಲೆ ಅನ್ನದ ಪ್ರಭಾವ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನ್ನ ಹತ್ತಿರ ಬಂದಾಗ ಒಂದನ್ನದ ಪ್ರಭಾವದಿಂದ ನಮಗೆ ಹಿಂದಿನ ಸಂಸ್ಕಾರ ಬಲ ಅನ್ನದ ಪ್ರಭಾವ ಸೇರಿಕೊಂಡಿದೆ. ನೀನೇ ಸರ್ವೋತ್ತಮ ಅಂತ ಬುದ್ಧಿವಂತಯ್ಯ ಅನುಗ್ರಹ ಮಾಡಿದ್ದೀಯ. ಅದೇ ನೀನು ನನ್ನ ಜೊತೆಗಿರುವಾಗಲೇನೆ ಇನ್ನೊಂದು ಅನ್ನದ ಪ್ರಭಾವ. ನೀ ಸರ್ವೋತ್ತಮ ಎಂಬುದು ಮರೆಸಿ ನೀನು ಎಲ್ಲರಂತೆ ಒಬ್ಬ, ನೀನು ಈ ಚರ್ಮ ಸಹಿತವಾದ ಮಾಂಸದಿಂದ ಕೂಡಿದ ಇರುವುಗಳಿಂದ ಕೂಡಿದ ಈ ಒಂದು ಗೂಡಿಗಾಗಿ ಮೋಹದಿಂದ ಬಂದವ ಎಂಬ ಆಲೋಚನೆ ಕೊಡ್ತಯ್ಯ ಇನ್ನೊಂದನ್ನದ ಪ್ರಭಾವ. ಅದಕ್ಕೆ ನೀನು ನಮ್ಮನ್ನು ತಿರಸ್ಕಾರ ಮಾಡಿ ಹೊರಟು ಹೋಗಿದೆಯ. ಈ ಶರೀರದ ಮೇಲೆ ಏನು ಆ ವಿಕಾರ ಬರ್ತಾ ಇದೆ ಸಾಮಾನ್ಯ ಜನರಿಗೆ, ಅದು ನಿನಗೆ ಬಂದಿದೆ ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ನೀನು ನಮ್ಮನ್ನು ದೂರ ಮಾಡಿ ಹೋಗಿದ್ದೀಯಪ್ಪ. ಅದಕ್ಕೆಲ್ಲ ಕೇಳ್ತಾ ಇದ್ದಾರೆ, ಈ ಅನ್ನದಿಂದ ಬಂದ ವಿಕಾರಗಳೇನಿದೆಯಲ್ಲ ಇದು ನಾವು ಬಿಡಿಸ್ಕೊಳ್ಳಿಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಪ್ರಾಯಶಃ ನಾವು ಹುಟ್ಟಿದಾಗ್ಲಿಂದ ಅನ್ನವಿಲ್ಲದೇನೆ ಉಪವಾಸ ಮಾಡಿದ್ದಿದ್ರೆ ನಮ್ಮಲ್ಲಿ ಈ ಪಾಪಗಳ ವಿಕಾರ ಇರ್ತಾ ಇದ್ದಿಲ್ಲ ಹರಿಯೇ. ನಾವು ಅನ್ನ ಉಂಡಿದ್ವಿ ಆದ್ದರಿಂದ ನಾ ಈ ರೀತಿಯಾಗಿ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಇದು ಜ್ಞಾನಿಗಳಾದವರು ಶಾಸ್ತ್ರವನ್ನು ತಿಳ್ಕೊಂಡವರಿಗೂ ಈ ಅನ್ನದ ವಿಕಾರದ ಪ್ರಭಾವ ತಪ್ಪಿದ್ದಲ್ಲ. ಇನ್ನ ನಾವಂತೂ ಹಳ್ಳಿಯಲ್ಲಿದ್ದೀವಿ, ಏನೂ ಗೊತ್ತಿಲ್ಲ. ನಮಗೆ ನೀ ಕೊಟ್ಟದ್ದೇ ಜ್ಞಾನ, ಒಳಗಿಂದ ಪ್ರೇರಣೆ ಮಾಡಿದ್ದೇ ಜ್ಞಾನ. ಅದರೊಳಗೆ ನೀನೇ ನಮಗೆ ಆ ಜ್ಞಾನವನ್ನು ತಪ್ಪಿಸಿ ಬಿಟ್ಟರೆ ಅನ್ನದ ವಿಕಾರದ ನೆಪದಿಂದ ನಮ್ಮ ಗತಿಯೇನು ಹರಿ? ಆದ ಕಾರಣ ನೀನೇ ನಮ್ಮನ್ನು ಕ್ಷಮಿಸಿ ಅನುಗ್ರಹಿಸಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ನಾನಾ ಮುಖರಾದಂಥ ದೇವತೆಗಳಿಗೆ ನೀನೇ ಪ್ರೇರಕ ಅಂತ ಹೇಳಿದ್ರಲ್ಲ, ಅದ್ಯಾಕೆ ಇಲ್ಲಿ ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ನಾಲ್ಕು ಮುಖದವರು, ಐದು ಮುಖದವರು ರುದ್ರದೇವರು, ನಾಲ್ಕು ಮುಖದವರು ಬ್ರಹ್ಮದೇವರು. ಬ್ರಹ್ಮದೇವರು ಐದಿದ್ದರೆ ಒಂದು ತಲೆ ಕಡದರೆ ನಂತರ ನಾಲ್ಕು ಉಳಿತು. ಅದರಲ್ಲಿ ಷಣ್ಮುಖ ಆರು ಮುಖದವರು. ಇಷ್ಟಿಷ್ಟು ವಿಶೇಷವಾದ ಮುಖಗಳಿರತಕ್ಕಂಥ ಇವರೆಲ್ಲ ದೇವತೆಗಳಿದ್ದಾರಲ್ವ, ಅವರು ಅಷ್ಟು ಮುಖದಿಂದಲೂ ಆಹುತಿಗಳನ್ನು ಸ್ವೀಕಾರ ಮಾಡ್ತಿದ್ದಾರಪ್ಪ. ನಾವು ಒಂದು ಮುಖದಿಂದ ತಿಂದ ವಿಕಾರಕ್ಕೇನೆ ಇಷ್ಟು ಒದ್ದಾಡ್ತಾ ಇದ್ದೀವಿ? ಅವರು ಅಷ್ಟು ಮುಖಗಳಿಂದ ಆಹುತಿ ಸ್ವೀಕಾರ ಮಾಡಿದರೂ ವಿಕಾರರಹಿತರಾಗಿ ನೀನು ಉಪಾಸನೆ ಮಾಡ್ತಾ ಇದ್ದಾರೆ. ನಾವು ಈ ಮನುಷ್ಯ ಶರೀರದಲ್ಲಿ ಹುಟ್ಟಿ ಮಾನುಷಾನ್ನವನ್ನು ತಿಂದದ್ದಕ್ಕೆ ಹೀಗಿದೆ. ದೇವಾನ್ನವನ್ನು ಅವರು ತಗೊಳ್ತಾ ಇದ್ದಾರೆ, ಅದಕ್ಕೆ ಅವರಲ್ಲಿ ವಿಕಾರಗಳಿಲ್ಲ. ಅವರನ್ನೆಲ್ಲ ಅನುಗ್ರಹ ಮಾಡ್ತೀಯಪ್ಪ, ನಮ್ಮನ್ನ ಯಾಕೆ ಮಾಡಲ್ಲ? ತುಂಬ ಆಳವಾಗಿ ಕೊಡ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಮನಸಾಮಹಿತ ಸ್ವರಮಿತ್ರ ಹೃದ, ಮನಸಾಮಹಿತ ಸ್ವರಮಿತ್ರ ಹೃದ, ಮನಸಾಮಹಿತ ಸ್ವರಮಿತ್ರ ಹೃದ, ಮನಸಾಮಹಿತ ಸ್ವರಮಿತ್ರ ಹೃದ. ಇಷ್ಟೇ ಹಾಕ್ತಾರೆ ಶ್ಲೋಕ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮನಸಾಂ ಅಹಿತ ಸ್ವರಮಿತ್ರ ಹೃದಾಂ, ಅನಸಾಮಹಿತ ಸ್ವರಮಿತ್ರ ಹೃದ, ಮನಸಾಮಹಿತ. ಒಂದು ಕಡೆ ಮನಸಾಂ ಅಹಿತ ಅಂತ, ಇನ್ನೊಂದು ಕಡೆ ಮನಸಾಮಹಿತ ಸ್ವರಮಿತ್ರ ಹೃದಾಂ, ಅನಸಾಮಹಿತ ಸ್ವರ ಮಿತ್ರ ಹೃದ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸ್ವರ್ಗ ದೇವತೆಗಳು ದೇವತೆಗಳೆಲ್ಲ ಇರೋದು ಸ್ವರ್ಗ. ಆ ದೇವತೆಗಳನ್ನು ನಾಶ ಮಾಡಬೇಕು ಅಂತ ಬಯಸೋದು ದೈತ್ಯರು. ದೇವತೆಗಳಿಗೆ ತೊಂದರೆ ಕೊಡಬೇಕು, ಆ ದೇವತೆಗಳಿರ್ತಕ್ಕಂಥ ಸ್ವರ್ಗಕ್ಕೆ ವಿರೋಧಿಯಾದ ಬುದ್ಧಿ ಇರತಕ್ಕಂಥವರು ದೈತ್ಯ. ಅವರ ಹೃದಯಕ್ಕೆ, ಮನಸ್ಸಿಗೆ ಅಹಿತ, ಮನಸಾಂ ಅಹಿತ, ದೈತ್ಯರ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡುವವ ನೀನು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವರ ಮಿತ್ರ ಹೃದಾಂ, ಏನಿದು ಹೇಳ್ತಾ ಇದ್ದಾರೆ, ಮುಖ್ಯ ಪ್ರಾಣ ದೇವರು ಅವರು ಗಾನ ಮಾಡುತ್ತಾರೆ ಸಾಮಗಾನಗಳನ್ನು. ಮುಖ್ಯ ಪ್ರಾಣ ದೇವರೇ ಸಾಮಗಾನಗಳನ್ನು ಗಾನ ಮಾಡ್ತಾರೆ. ಎಲ್ಲಿ ಮಾಡುತ್ತಾರೆ ಅಂದರೆ ಜಗತ್ತಿನಲ್ಲಿ, ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ, ಜಗತ್ತಿನಲ್ಲಿರತಕ್ಕಂಥ ಸಕಲ ಜೀವರಾಶಿಗಳ ಉದರದಲ್ಲಿ ವೈಶ್ವಾನರಾಗಿ ನಿಂತಿದ್ದಾರೆ. ಎಲ್ಲರಲ್ಲಿ ಭೋಜನ ಯಜ್ಞ ನಡೀತಾ ಇದೆ. ಆ ಯಜ್ಞದಲ್ಲಿ ಆಹವಣಿಯಾದಿ ಅಗ್ನಿಗಳೆಲ್ಲ ನಿಂತಿವೆ, ಭಗವಂತನೇ ನಿಂತಿದ್ದಾನೆ. ಎಲ್ಲರೂ ಸ್ವೀಕಾರ ಮಾಡುವ ಅನ್ನವನ್ನೇ ಆಹುತಿಯನ್ನಾಗಿ ಕೊಡ್ತಾ ಇದ್ದಾರೆ. ಇಂಥ ಯಜ್ಞ ನಡೆಯುವಾಗ ಅಲ್ಲಿ ಉದ್ಗಾತೃ ನಾಮಕರಾಗಿ ಮುಖ್ಯ ಪ್ರಾಣದೇವರಿದ್ದುಕೊಂಡು ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ತಾವೇ ಇದ್ದುಕೊಂಡು ಸಾಮಗಾನವನ್ನು ಮಾಡುತ್ತಾ ಇದ್ದಾರೆ. ಆ ಮಾಡುವ ಸಾಮಗಾನ ಎಲ್ಲರಿಗೂ ಕೇಳುತ್ತೆ ಅಂದರು. ಹೇಗೆ ಕೇಳಿಸುತ್ತೆ ಅಂದರೆ, ಎರಡು ಕಿವಿಗಳನ್ನು ಮುಚ್ಚಿಕೊಂಡರೆ ಹೋರಂತ ಶಬ್ದ ಕೇಳುತ್ತೆ. ಅದನ್ನು ಪ್ರಾಣಘೋಷ ಅಂತ, ಅದು ಸಾಮಗಾನ ಮಾಡೋದು. ಆ ಸಾಮಗಾನ ಮಾಡಿದ್ದರಿಂದ ಆಯಾ ಸಜ್ಜೀವ ರಾಶಿಗೆ ಒಳ್ಳೆಯದಾಗುತ್ತೆ, ದೇವರಲ್ಲಿ ಪ್ರಾರ್ಥನೆ ಅದು. ಅದನ್ನೇ ಹೇಳ್ತಾ ಇದ್ದಾರೆ, ಮುಖ್ಯ ಪ್ರಾಣ ದೇವರು ಏನು ಸಾಮಗಾನಗಳು ಮಾಡ್ತಾ ಇದ್ದಾರಲ್ಲ, ಅದರಿಂದ ವಿದ್ಯೆ ನೀನೇನಯ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಿನ್ನ ಪ್ರತಿಪಾದನೆ ಮಾಡೋದೇ ಪ್ರಣವಾದಿ ಮಂತ್ರಗಳು. ಪ್ರಣವಾದಿ ಮಂತ್ರಗಳೆಲ್ಲ ನಿನ್ನನ್ನೇ ಪ್ರತಿಪಾದನೆ ಮಾಡಿತು. ಅಂತಹ ಮಂತ್ರಗಳನ್ನು ಜಪಿಸುವವರೆಲ್ಲ ಮಹಾಋಷಿಗಳು, ಮಹಾಋಷಿಗಳು. ಆ ಮಹಾಋಷಿಗಳ ಮಂತ್ರಗಳಿಗೆ ನೀನು ಮಿತ್ರ ಹೃದ, ವಿಶೇಷವಾಗಿ ಸದಾ ನೀನು ಮಿತ್ರನಾಗಿದ್ದೀಯ. ಅಷ್ಟೇ ಅಲ್ಲ, ಪರಮಹಂಸರು ಮಾಡತಕ್ಕಂಥ ಪೂಜಾ ಮಹಾಪೂಜಾ, ಅದಕ್ಕೆ ನೀನು ಪಾತ್ರನಾಗಿದ್ದೀಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ ಹೇಳ್ತಾ ಇದ್ದಾರೆ, ಶಕಟಾಸುರ ಮೊದಲಾದಂಥ ದೈತ್ಯರು ಅವರನ್ನು ಕೊಲ್ಲುವುದು ಮೊದಲಾದಂಥ ಸಂದರ್ಭ, ಅದರಲ್ಲಿ ವಿಶೇಷವಾಗಿ ಚಿಕ್ಕ ಹುಡುಗನಾಗಿ ಅಳೋದು ಮೊದಲಾದೆಲ್ಲ ತೋರಿದೆಯಲ್ಲ ಹರಿಯೇ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಏನಿದು, ಈ ನಿನ್ನ ಬಾಯಿಂದ ಬಂದಿರತಕ್ಕಂಥ ಚಿಕ್ಕ ಹುಡುಗನಾಗಿದ್ದಾಗ ದೈತ್ಯರ ಸಂಹಾರವೆಂಬ ಯಜ್ಞ ನೀ ಮಾಡಿದ್ದಿ, ಅದರಲ್ಲಿ ಅಳುವನ್ನು ತೋರಿದೆಯಲ್ಲ, ಅದೇ ಸಕಲ ವೇದ ಮಂತ್ರಗಳ ಸಾರವಾಗಿತ್ತು. ಅಂಥ ಚಿಕ್ಕ ಹುಡುಗರಂತೆ ವಿಚಿತ್ರವಾಗಿರತಕ್ಕಂಥ ಪ್ರವರ್ತನೆ ನಿಂದು. ಅಂದರೆ ಒಂದು ಕಡೆ ಸಕಲ ವೇದಗಳ ಸಾರವಾಗಿ, ಮಹಾ ಋಷಿಗಳ ಮಂತ್ರ ಜಪಕ್ಕೆ ಮೂಲವಾಗಿ, ಪರಮಹಂಸಾಶ್ರಮಿಗಳ ಪೂಜೆಗೆ ಪಾತ್ರನಾಗಿರತಕ್ಕಂಥ ನೀನು, ಇನ್ನೊಂದು ಕಡೆ ಚಿಕ್ಕ ಹುಡುಗನಂತೆ ಹತ್ತು ಎಲ್ಲವನ್ನು ಮಾಡಿದ್ದೀಯಲ್ಲ. ಅಂಥ ಸ್ವಾಮಿ ಕೋಟಿ ಸೂರ್ಯ ಪ್ರಕಾಶ ನೀನು, ವಿಶೇಷವಾಗಿರತಕ್ಕಂಥ ಲಕ್ಷ್ಮೀದೇವಿಗೆ ಆಶ್ರಯವಾದಂಥ ವಕ್ಷಸ್ಥಳವೆಂದು, ಅಂಥ ನೀನೇ ನಮ್ಮಂಥ ಅಲ್ಪ ಜನರನ್ನು ಅನುಗ್ರಹ ಮಾಡಿ ರಕ್ಷಣೆ ಮಾಡಬೇಕಪ್ಪ. ನಿನ್ನ ಗುಣಗಳನ್ನು ಗಾನ ಮಾಡ್ತಾ ಇದ್ದೀವಿ, ಏನು ನಾವು ಹೇಳಿದ್ವಲ್ಲ, ನಮ್ಮಲ್ಲಿ ನಾವು ಉಂಡಂತ ಅನ್ನದ ವಿಕಾರಗಳಿಂದಾಗಿ ನಾನಾ ರೀತಿಯಾದ ಪಾಪಗಳೆಲ್ಲ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ನಿನ್ನ ಗಾನ ಮಾಡಿದಾಗ ಹೋಗದ ವಿಕಾರ ಯಾವುದಾದ್ರೂ ಉಂಟಾ ಹರಿ? ಅದು ಬೇಕಾದ್ದು ಬಂದಿರಲಿ, ಬೇಕಾದ ಅನ್ನಗಳು ಅದರ ಪ್ರಭಾವ ನಮ್ಮ ಮೇಲೆ ಏನು ಬೇಕಾದರೂ ಇರಲಿ, ನಿನ್ನನ್ನ ಸ್ಮರಣೆ ಮಾಡಿದಾಗ ಹೋಗದೆ ಇರುವ ಪಾಪಗಳು ಉಂಟೆ. ನಿನ್ನನ್ನು ಸ್ಮರಣೆ ಮಾಡುತ್ತಾ ಇದ್ದೀವಿ, ನಮ್ಮನ್ನು ಅನುಗ್ರಹ ಮಾಡು. ಇಲ್ಲಿ ಅವರೊಳಗೆ ಭಗವಂತ ತತ್ವಾಭಿಮಾನಿ ದೇವತೆಗಳ ಮೂಲಕ ತಾನಾಗಿ ಪರಮ ಕರುಣೆಯಿಂದ ಅನುಗ್ರಹ ಮಾಡಿದ ಶರಣಾಗತಿ ಪ್ರಧಾನ. ಆ ಶರಣಾಗತಿಯನ್ನು ಇಡೀ ಜಗತ್ತು ನೋಡುತ್ತಾ ಇದೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಇವರೆಲ್ಲ ಒಂದು ಹೆಣ್ಣು ಮಕ್ಕಳ ಗುಂಪು, ಏನೋ ಆ ವನದಲ್ಲಿ ತಿರುಗಾಡ್ತಾ ಇದ್ರು ರಾತ್ರಿ ಹೊತ್ತಿನಲ್ಲಿ ಹುಚ್ಚರಂತೆ. ಇಲ್ಲ, ಅವರೆಲ್ಲರ ಹೃದಯದಲ್ಲಿ ಕೃಷ್ಣನೇ ಇದ್ದ. ಕೃಷ್ಣನ ಮೇಲಿನ ಪ್ರೀತಿಯ ಪರಾಕಾಷ್ಠತೆ, ಅಷ್ಟು ವಿಚಿತ್ರವಾಗಿರತಕ್ಕಂಥ ಪರಾಕಾಷ್ಠ ಭಕ್ತಿಯನ್ನ ಅವರು ಮಾಡಿದ್ದಾರೆ. ಆ ಭಕ್ತಿ ಬರಲಿಕ್ಕೆ ಶಾಸ್ತ್ರದಲ್ಲಿ ಯಾವ ವಿಧಾನಗಳನ್ನು ಅನುಸಾರ ಮಾಡಿದರೆ ಅಂಥ ಭಕ್ತಿ ಬರುತ್ತಪ್ಪ ಅಂತ ಜಗತ್ತಿನಲ್ಲಿರುವ ಋಷಿ ಮುನಿಗಳೆಲ್ಲ ಬೆಚ್ಚಿ ಬಿದ್ದು ನೋಡುತ್ತಾ ಇದ್ದಾರೆ. ಒಂದು ಕಡೆ ಎಲ್ಲರ ಗುರಿ ಎಲ್ಲಿದೆ? ಆ ಹೆಣ್ಣು ಮಕ್ಕಳ ಮೇಲಿಲ್ಲ, ಅವರ ಹೃದಯದಲ್ಲಿ ಬಂದ ದೇವರ ಮೇಲೆ ಭಕ್ತಿ ಇದೆಯಲ್ಲ, ಅದರ ಕಡೆ ಯೋಗಿಗಳ ದೃಷ್ಟಿ ಬರ್ತಾರೆ. ಏನು ಅರ್ಥ? ತಾವು ಎಷ್ಟು ಅಧ್ಯಯನಾದಿಗಳು ಮಾಡಿದ್ರು ಹಿಂದೆ, ಎಂಥ ಗುರುಗಳ ಸೇವಾದಿಗಳು ಮಾಡಿದ್ರು, ಅದರ ಫಲವಾಗಿ ಕಾಡಲ್ಲಿ ಕೂತು ತಪಸ್ಸನ್ನ ಮಾಡುತ್ತಾ ಇದ್ರು, ತಮ್ಮಲ್ಲಿ ಮೂಡದೇ ಇರುವಂಥ ಭಕ್ತಿ ಅದು ಅಲ್ಲಿ ಆಶ್ಚರ್ಯ. ತಮ್ಮಲ್ಲಿ ಈ ಭಕ್ತಿ ಮೂಡತಾ ಇಲ್ಲ ದೇವರ ಬಗ್ಗೆ. ಯಾವ ಭಕ್ತಿ ಇದ್ದರೆ ದೇವರು ತಾನಾಗಿ ಬಂದು ಬಿಡುತ್ತಾನೋ, ಅಂಥ ಭಕ್ತಿ ಯಾವ ತಪಸ್ಸಿನಿಂದಲೂ ಏನು ಮಾಡಿದರೂ ತನ್ನ ಕಳಗಾದರೂ ಬರ್ತಾ ಇಲ್ಲ ಅಂತಹದ್ದು ಈ ಹೆಣ್ಣು ಮಕ್ಕಳಿಗೆ ಭಗವಂತನ ಮೇಲೆ ಇಂಥ ವಿಚಿತ್ರವಾದ ತೀವ್ರವಾದ ಮನಸ್ಸಿನ ಸೆಳೆತ. ಇದು ಹೇಗ್ ಬಂತು ಅಂತ ಜಗತ್ತಿನಲ್ಲಿರತಕ್ಕಂಥ ಸಕಲ ಯೋಗಿಗಳಿಗೆ ಆಶ್ಚರ್ಯಕರವಾಗಿದೆ ಇದು. ಯಾಕಂದ್ರೆ ಈ ಗೋಪಿಕಾಸ್ತ್ರೀಯರು ಕೃಷ್ಣ ಆಡಿದಂಥ ರಾಸಕ್ರೀಡೆಯೆಲ್ಲ ಸೀಕ್ರೆಟ್ ಆಗಿ ಆಗಿದ್ದಲ್ಲ, ಅದನ್ನ ನಾರದಾದಿ ಮಹರ್ಷಿಗಳೆಲ್ಲ ನೋಡ್ತಾ ಇದ್ದಾರೆ. ಯಾರು? ಘೋಟಕ ಬ್ರಹ್ಮಚಾರಿಗಳವರೆಲ್ಲ. ಎಂಥ ಬ್ರಹ್ಮಚರ್ಯ ನಾರದಾದಿ ಮಹರ್ಷಿಗಳದ್ದು ಅಂದರೆ, ಹೆಂಗಸರಲ್ಲ, ಹೆಂಗಸರ ಗೊಂಬೆಯನ್ನ ಕೈಯಿಂದಲ್ಲ ಕಾಲಿಂದಲೂ ಮುಟ್ಟಲ್ಲ. ಭಾಗವತದಲ್ಲಿ ಹೇಳ್ತಾರೆ, ಹೆಂಗಸರನ್ನಲ್ಲ ಹೆಂಗಸರ ಗೊಂಬೆಯನ್ನು ಮುಟ್ಟಬೇಡಿ, ಆ ಗೊಂಬೆ ಅದನ್ನು ಕೈಯಿಂದಲ್ಲ ಕಾಲಿಂದಲೂ ಸ್ಪರ್ಶ ಆಗದಂತೆ ನೋಡಿಕೊಳ್ಳಿ, ನಿಮ್ಮಲ್ಲಿ ಏನಾದರೂ ಸರಿ ವಿಕಾರಗಳು ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಎಚ್ಚರ ಕೊಡ್ತಾರೆ. ಅಂಥ ಘೋಟಕ ಬ್ರಹ್ಮಚಾರಿಗಳೆಲ್ಲ ಈ ಹೆಣ್ಣು ಮಕ್ಕಳು ರಾಸಕ್ರೀಡೆ ಆಡತಾ ಇದ್ದಾರೆ, ಕಣ್ಣು ತೆಗೆದು ನೋಡ್ತಾ ಇದ್ದಾರೆ. ಯಾಕೆ ನೋಡಿದ್ರು? ಯಾಕೆ ಏನು ಅಂದರೆ, ಇದು ಕಾಮಭರಿತವಾಗಿರತಕ್ಕಂಥ ಕೇಳಿ ಆಗಿರಲಿಲ್ಲ. ಕಾಮಿನಿಯರಿಗೆ ಕಾಮ ಇರತಕ್ಕಂಥವರಿಗೆ ಕಾಮವನ್ನ ಮುರಿಯುವಂಥ ಕೇಳಿ ಆಗಿತ್ತು. ಈ ರಾಸಕ್ರೀಡೆಯನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೇನು ಫಲ ಅಂದರೆ, ಹೇಳ್ತಾ ಇದ್ದಾರೆ ಸನ್ಯಾಸಿಗಳಿಗೆ ತಮ್ಮ ಸನ್ಯಾಸವನ್ನು ಉಳಿಸಿಕೊಳ್ಳೋದೇ ಸದಾ ಚಿಂತೆ. ಬೇರೊಂದು ಕಡೆ ಮನಸ್ಸು ಹೋಗದೆ ಮನಸ್ಸನ್ನು ನಿಗ್ರಹ ಮಾಡಿ ದೇವರಲ್ಲಿ ಇಡುವುದೇ ಅವರ ಚಿಂತೆ. ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಇಂತಿಂಥವರಿಗೆ ಅನುಗಾಲವು ಚಿಂತೆ, ಅನುಗಾಲವು ಚಿಂತೆ ಅಂತ ಹೇಳ್ತಾ, ಸನ್ಯಾಸಿಗಳಿಗೆ ಕಾಮ ಸುಡುವುದೇ ಚಿಂತೆ. ಅದನ್ನು ಹೇಗೆ ಸುಡಬೇಕು? ಅದಕ್ಕೆ ಭಾಗವತದಲ್ಲಿ ಸುಲಭ ಉಪಾಯ ಹೇಳ್ತಾರೆ. ಗೋಪಿಕಾ ಸ್ತ್ರೀಯರೆಲ್ಲ ರಾಸಕ್ರೀಡೆ ಆಡಿದ್ದಾರಲ್ಲ, ಅವನಿಗಾಗಿ ಒದ್ದಾಡಿದ್ದಾರಲ್ಲ, ಈ ಘಟ್ಟವನ್ನು ಯಾರು ನೆನೆಯುತ್ತಾರೋ ಅವರ ಸನ್ಯಾಸ ಗಟ್ಟಿ. ಆಶ್ಚರ್ಯ ಅಂದರೆ ಅದು ಮೇಲ್ನೋಟಕ್ಕೆ ಕಾಮಾಮ ಶಬ್ದ ಇತ್ತಷ್ಟೇ, ಒಳಗೆ ಪ್ರತಿಯೊಬ್ಬರೂ ವಿಚಿತ್ರವಾದ ಯೋಗಿನಿಯರು. ಭಗವಂತನಲ್ಲಿ ಈ ಪ್ರಾಕೃತಿಕ ಕಾಮದ ಸ್ಪರ್ಶ ಸುಟ್ಟು ಹಾಕಿದಂಥ ಅದ್ಭುತ ಯೋಗಿನಿಯರು. ಅವನನ್ನೇ ಒಲಿಸಿಕೊಳ್ಳಿಕ್ಕೆ ಪ್ರಯತ್ನಪಟ್ಟ ಮಹಾಜ್ಞಾನಿಗಳೆಲ್ಲರೂ. ಆದ್ದರಿಂದ ರಾಸಕ್ರೀಡೆ ಅಷ್ಟು ವಿಶೇಷವಾದಂಥ, ಜಗತ್ ಪ್ರಸಿದ್ಧ ಆಯಿತು. ಈಗ ನಮ್ಮ ಭಾವಿ ಸಮೀರರಾಗಿರತಕ್ಕಂಥ ವಾದಿರಾಜಗುರು ಸಾರ್ವಭೌಮರು ಇಷ್ಟು ಶ್ಲೋಕಗಳನ್ನು ಒಂದು ಶ್ಲೋಕದಲ್ಲಿ ಹೇಳಿ ಮುಗಿಸಬಹುದಾಗಿತ್ತವರು. ಇಷ್ಟು ಶ್ಲೋಕಗಳನ್ನು ರಚನೆ ಮಾಡಿ ವರ್ಣನೆ ಮಾಡಬೇಕಾದರೆ ಅದರಲ್ಲಿ ಎಂಥ ಒಂದು ಸಿಹಿ ಇದ್ದಿರಬೇಕು, ಅದನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವರಯಾಸುರಮೋದಾರೇ ತರಸಾ ಕಿಂಕಿರೀರಿ ಮಾಹ ವರಯಾಸುರಮೋದಾರೇ ತ್ವಯಿ ನೇದಂ ಗುಣೋಚಿತಂ. ನಾನಾ ರೀತಿಯಾದಂಥ ವೃತ್ತಗಳಿಂದ ಕೂಡಿದ ಪದ್ಯಗಳಿಂದ ಭಗವಂತ ಅಲ್ಲಿ ಮಾಡಿದಂಥ ವ್ಯಾಪಾರಗಳನ್ನು ವರ್ಣನೆ ಮಾಡುತ್ತಾರೆ ಗುರು ಸಾರ್ವಭೌಮರು. ಇಲ್ಲಿ ಹೇಳ್ತಾ ಇದ್ದಾರೆ, ಅಸುರ ಮೋದ ಅರೆ, ಅಸುರರ ಆನಂದ ಏನಿದೆ, ಅಯೋಗ್ಯರಾದಂಥವ್ರು ಅವರ ಆನಂದವನ್ನು ಧ್ವಂಸ ಮಾಡತಕ್ಕಂಥವ ಕೃಷ್ಣ, ಅವರು ನಿನ್ನ ಕಿಂಕರರಲ್ಲ, ನಾವು ನಿನ್ನ ಕಿಂಕರರಯ್ಯ. ಈಗ ನೀನು ನಮ್ಮ ಆನಂದವನ್ನು ಧ್ವಂಸ ಮಾಡ್ತಾ ಇದ್ದೀಯ, ನಿನ್ನ ಜೊತೆಗಿದ್ದರೆ ನಮಗೆ ಆನಂದ, ನಮ್ಮನ್ನು ದೂರ ಮಾಡಿ ನಮ್ಮ ಆನಂದ ಧ್ವಂಸ ಮಾಡ್ತಾ ಇದ್ದಿ, ಯಾಕೆ ಹಾಗೆ ಮಾಡ್ತಾ ಇದ್ದೀಯ? ನೀನು ಆನಂದ ಧ್ವಂಸ ಮಾಡೋದು ನಿನ್ನಲ್ಲಿದೆ, ನೀ ಮಾಡ್ತೀಯ. ಯಾರಿಗೆ? ದೈತ್ಯರಿಗೆ. ನಾವು ದೈತ್ಯರಲ್ಲ, ನಿನ್ನ ಶರಣಾಗತರು ನಾವು. ಅಷ್ಟೇ ಅಲ್ಲ, ಕಿಂಕರಿ ಕಿಂಕರಿಯರಿಮ್ಮ, ನಾವೆಲ್ಲ ಕಿಂಕರಿಯರು. ಇನ್ನು ಹೇಳ್ತಾರೆ, ವರ ಯಾಸು ರಮೋದಾರೇ, ಹೇಳ್ತಾ ಇದ್ದಾರೆ ನಮ್ಮಲ್ಲಿ ರಮ ಲಕ್ಷ್ಮೀದೇವಿ ನಮ್ಮಲ್ಲಿ ಸನ್ನಿಹಿತಳಾಗಿದ್ದಾಳಲ್ವಾ, ಅದಕ್ಕೆ ಹೇಳ್ತಾ ಇದ್ದಾರೆ ತ್ವಯಿ ನೇದಂ ಗುಣೋಚಿತಂ. ನೀನು ಕಿಂಕರಿಯರಾಗಿ ನಿನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಲಕ್ಷ್ಮೀದೇವಿ ಸನ್ನಿಧಾನ ಪಾತ್ರರಾದಂಥ ನಮ್ಮ ಮೇಲೆ ಈ ಥರ ಮಾಡೋದು ಯಾವ ರೀತಿಯಲ್ಲಿ ಉಚಿತ? ನೀನು ಉದಾರಿ ಅಲ್ಲವಾ, ಪರಮೋದಾರಿ. ಉದಾರ ಅಂದ್ರೇನು? ಔದಾರ್ಯ ಗುಣ ಅಂದರೆ ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಕೊಡೋದರಲ್ಲಿ ಅದು ಔದಾರಿ ಏನು ಬಂತು. ಯಾರಿಗೆ ಶರಣಾಗತರಾದಾಗ ಅವರಿಗೆ ಉದಾರ ಮನಸ್ಸಿನಿಂದ, ಅಂದರೆ ಯಾವುದಕ್ಕವರು ಅಯ್ಯೋ ನಮಗೆ ಪಾಪ ತುಂಬಿದೆ, ಪುಣ್ಯ ಇಲ್ಲ, ಇದು ನಮ್ಗೆ ಬೇಕಾಗಿದೆ, ನಮ್ಗೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ಅವ್ರಿಗೆ ಅದು ಕೊಟ್ಟರೆ ಅದು ಔದಾರ್ಯ ಆಗುತ್ತೆ. ಹಾಂ, ನಮ್ಮಲ್ಲಿ ದೋಷಗಳಿತ್ತ ಅದನ್ನು ಕ್ಷಮಿಸೋ ಆ ಔದಾರ್ಯ ನಿನ್ನಲ್ಲಿ ಇದೆಯಲ್ಲ, ಸಕಲ ಗುಣಗಳು ನಿನ್ನಲ್ಲಿ ಕೂತಿವೆ. ಮತ್ತೆ ಈ ಗುಣಗಳೆಲ್ಲ ನಿನ್ನಲ್ಲಿ ಇದ್ದರೂ ಅದನ್ನ ಬಳಸದೆ ನಮ್ಮ ಹತ್ರ ಕಲ್ಲಿನಂತೆ ಇರೋದು ಯಾಕೆ? ಯಾವುದಾದ್ರೂ ಒಂದು ಗುಣ ಒಬ್ಬರಲ್ಲಿ ಇದ್ರೆ ಆ ಗುಣದ ಪ್ರಭಾವ ಆ ವ್ಯಕ್ತಿಯಲ್ಲಿ ಕಾಣಬೇಕಲ್ಲ. ನಿನ್ನಲ್ಲಿ ಔದಾರ್ಯ ಗಾಂಭೀರ್ಯ ಏನು ಗುಣಗಳೆಲ್ಲ ಪಟ್ಟಿ ಕೊಡ್ತಾರಲ್ಲಯ್ಯ, ಆ ಗುಣಗಳೆಲ್ಲ ನಿನ್ನಲ್ಲಿ ಇದ್ರೆ ಅದರ ರಿಯಾಕ್ಷನ್ ಕಾಣಿಸ್ಬೇಕಲ್ಲ. ಯಾರ ಮೇಲೆ ಕಾಣಿಸ್ಬೇಕು? ನಿನ್ನ ಶರಣಾಗತರಾದವರ ಮೇಲೆ ಕಾಣಿಸುತ್ತೆ ನಿನ್ನ ಗುಣಗಳೆಲ್ಲ ಪ್ರಭಾವ ಅಂತ ವೇದಶಾಸ್ತ್ರಗಳು ಹೇಳ್ತಾ ಇವೆ. ನಾವ ನಿಮ್ಮ ಶರಣಾಗತರಾಗಿದ್ದೀವಿ, ಮತ್ತೆ ನಮ್ಮ ಮೇಲೆ ನಿನ್ನ ಗುಣಗಳು ಯಾಕೆ ತೋರ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇದ್ದರಿಂದ ಪರೀಕ್ಷೆ ಮಾಡ್ತಾ ಇದೆಯಾ ಇಷ್ಟು ಕಾಲ ಪರೀಕ್ಷಾರಿಗೆ. ಆದ್ದರಿಂದ ನಮಗೆ ಕಣ್ಣಿಗೆ ಕಾಣಿಸಿ, ನಮ್ಮ ಜೊತೆಗೆ ಸಂತೋಷವಾಗಿ ವಿಹಾರ ಮಾಡಿ ಬಾ ಅಂತ ಕೃಷ್ಣನನ್ನು ವಿಶೇಷವಾಗಿ ಅನೇಕ ಬಗೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಇದು ಅವರು ಮಾಡಿ ದೇವರನ್ನು ಕಂಡದ್ದು ಅದು ಮುಗಿದು ಹೋಗಿದೆ, ಈಗ ನಾವು ಮಾಡಿ ದೇವರನ್ನು ಕಾಣಬೇಕಾಗಿತ್ತು. ನಾವು ದೇವರನ್ನು ಕಾಣ ಇದು ವಿಷಯ ಕಾಣಬೇಕಾಗಿದೆ. ನಾವು ಇದೇ ಸ್ತೋತ್ರಗಳನ್ನೇ ಮಾಡಬೇಕಾಗಿದೆ. ಸ್ವಾಮಿ ಯಾಕೆ ನಮಗೆ ಕಾಣಿಸ್ತಾ ಇಲ್ಲ? ನಮ್ಮಿಂದ ಯಾಕೆ ಸಾಧನೆ ಮಾಡಿಸ್ತಾ ಇಲ್ಲ? ನಾವೇನು ನಿಂಗೆ ಅಷ್ಟು ಬೇಡದವರಾದವ ಅಂತ ಈ ಸ್ಥಿತಿಯಲ್ಲಿ ನಾವು ದೇವರನ್ನು ಕೇಳಬೇಕು. ನಮಗೆ ಆ ದುಃಖವೇ ಬರ್ತಾ ಇಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಬದುಕ್ತಾ ಇದೆ, ಯಾವುದೂ ಇಲ್ಲ. ಇದು ಇದರ ಅಂಟೆ ಇಲ್ಲದೇ ಇದೆ. ಯದ್ಯಪಿ ನಾವು ಈ ಸ್ಥಿತಿಯಲ್ಲಿ ಇರಬೇಕು, ಇದ್ದು ದೇವರನ್ನು ವಿಶೇಷವಾಗಿ ಕೂಗಿ ಕರೀತಾ ಕರೀತಾ ಇರಬೇಕಾಗಿದ್ದು, ಹುಚ್ಚರಂತೆ ಎಲ್ಲ ಮರೆತು ಸಂಸಾರದಲ್ಲಿ ಏನೋ ತಿರುಗ್ತಾ ಇದ್ದೀವಿ. ನಮ್ಮನ್ನು ನೋಡಿ ಎಲ್ಲ ಈ ಯೋಗಿಗಳು ಎಲ್ಲರೂ ದಯೆಯಿಂದ ನೋಡ್ತಾರೆ, ಪಾಪ ಈ ಜೀವಿಗಳು ಯಾವಾಗ ಬರಬೇಕಿದು ಅಂತ. ಅದಕ್ಕೆ ನಮ್ಮಲ್ಲೂ ಇದು ಬರಬೇಕಾದ್ರೆ ಏನು ಮಾಡಬೇಕು? ಇವರು ಹಾಡಿದ ಹಾಡನ್ನು ನಾವು ಚಿಂತನೆ ಮಾಡಲಿಕ್ಕಾದರೂ ತೊಡಗಿದರೆ ಅಡ್ಡಿಯಾದಂತಹ ಪಾಪಗಳೆಲ್ಲ ಕರಗಿ ನಾವು ಹೀಗೆ ಏಕಾಂತದಲ್ಲಿ ಕೃಷ್ಣನನ್ನು ಕೂಗಿ ಕರೆಯುವ ಸೌಭಾಗ್ಯ ನಮಗೂ ಈ ಜನ್ಮದಲ್ಲಿ ಗೊತ್ತಿಲ್ಲ, ಇನ್ಯಾವಾಗಾದರೂ ಬಂದೀತು. ಇದಕ್ಕೆ ಪರಮ ದೂರವಾಗಿ ಈ ವಿಷಯವೇ ನಮಗೆ ಬೇಡವೇನೋ ಅನ್ನುವ ಥರ ದೂರವಾಗಿ ಬದುಕ್ತಾ ಇರತಕ್ಕಂಥ ಪಾಷಾಣ ಹೃದಯ ಅಂದರೆ ನಾವೇ ಕಲ್ಲುಗಳು. ನಾವು ಈ ವಿಷಯವೇ ಗೊತ್ತಿಲ್ಲ, ಅವನ ಮೇಲೆ ಪ್ರೀತಿ ಎಂಬ ವಿಷಯವೇ ನಮಗೆ ಸ್ಪರ್ಶವಿಲ್ಲ. ಯಾರಾದರೆ ನಮ್ಮನ್ನು ಬಿಟ್ಟು ಬಿಟ್ಟು ಓಡಿ ಹೋಗ್ತಾ ಇರ್ತಾರೋ ಅವರ ಹಿಂದೆ ಅವರ ಮೇಲೆ ಪ್ರೀತಿಯನ್ನು ಸುರಿಸಲಿಕ್ಕೆ ಹೋಗಿ ಹೋಗಿ ಪೆಟ್ಟು ತಿಂದು ತಿಂದು ಮೂಲೆಗೆ ಕೂತು ನರಳತಾ ಇರತಕ್ಕಂಥ ನಮ್ಮಂಥವರಿಗೆ ಸದಾ ಪ್ರೀತಿ ತೋರುವಂಥ ಕೃಷ್ಣನ ಕಡೆ ಮನಸ್ಸಾದರೂ ಹೇಗೆ ಬಂದಿತು ಇವರ? ಅದಕ್ಕೆ ಹೇಳ್ತಾರೆ ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೇಹಿ ಅಚ್ಯುತ ಆಗತ. ಎಲ್ಲ ಬಿಟ್ಟು 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 ಹೋಗತಕ್ಕಂಥ ಎಲ್ಲ ಸಂಸಾರವನ್ನು ಒಗೆದು ನಿನಗಾಗಿ ಬಂದ್ರಯ್ಯ, ನೀನೇ ಸದಾ ಇರತಕ್ಕಂಥವ ನಿಶ್ಚಯ ಜ್ಞಾನ ಇವರಿಗಿದೆ ಅಂತ ನಿನ್ನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾರೆ. ನಮಗ ನಿನ್ನ ಕಡೆ ಗಮನವೇ ಇಲ್ಲ, ಯಾವುದು ಬಿಟ್ಟು ಹೋಗುತ್ತೋ ಈ ಜನ್ಮದಲ್ಲೇ ಬಿಟ್ಟು ಬಿಟ್ಟು ಹೊರಡೋಗ್ತಾರೋ, ಇನ್ನು ಸತ್ತರೆ ಅಂತೂ ಯಾರು ಇರಲ್ಲವೋ ಅವರ ಹಿಂದೆ ನಮ್ಮ ಮನಸ್ಸು ಬೀಳತಾ ಇದೆ ಅಷ್ಟೇ. ಅವರ ಮೇಲಿರತಕ್ಕಂಥ ಪ್ರೀತಿಯಲ್ಲಿ ಚೂರು ನಿನ್ನಲ್ಲಿ ಮಾಡುತ್ತಾ ಇಲ್ಲ. ಇನ್ನು ಯಾವ ಜನ್ಮಕ್ಕೆ ನಮಗೆ ಬರಬೇಕಿದೆ? ಇದು ವಾದಿರಾಜರು ನಮಗೆ ಹೇಳತಕ್ಕಂಥ ಉಪದೇಶ. ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ, ಈ ರೀತಿಯಲ್ಲಿ ಯೋಗಿನಿಯರು ಆ ಕಾಲದಲ್ಲಿ ಕೃಷ್ಣನನ್ನ ಕೂಗಿ ಕರೆದಿದ್ದಾರೆ. ಇದರ ಬೆಲೆ ನಿಮ್ಮ ತಲೆಗೆ ಬರುವಂತಾಗಲಿ ಅಂತ ಇಷ್ಟು ಶ್ಲೋಕಗಳಿಂದ ಈ ಥರ ವರ್ಣನೆ ಮಾಡಿದ್ದಾರೆ. ನಮಗೂ ಇದೇನಾದರೂ ಮನಸ್ಸಿಗೆ ಬರಬೇಕಾದರೆ ಈ ಶ್ಲೋಕಗಳನ್ನು ನಿತ್ಯವೂ ಚಿಂತನೆ ಮಾಡುತ್ತಾ ಬಂದರೆ ದೇವ ಎಂದಾದರೂ ಅನುಗ್ರಹ ಮಾಡಿಯಾನು ಅಂತ ಗುರುಗಳ ಒಂದು ಅಭಿಪ್ರಾಯ. ಇನ್ನು ಮಿಕ್ಕದ್ದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣೆ.